ಭಾಷೆ ಹೇಗೆ ಬದುಕಬೇಕು, ನಾನು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ನೀನು ಮಾಡಬೇಕಾದ ಕೆಲಸ ಇಷ್ಟೇ, ಮೊದಲು ಹೇಳು ಯುದ್ಧಕ್ಕೆ ಹೋಗು, ನಿನ್ನ ಕೈ ಆದಷ್ಟು ಹೋರಾಡು, ಆಗದೆ ಹೋದರೆ ಸಾಯಿ, ಈಗ ಮಾತ್ರ ಮಲಗಬೇಡ, ನಿನ್ನ ಧರ್ಮಶಾಸ್ತ್ರ ಗೊತ್ತಿಲ್ಲ. ನೋಡುವ ರಾಜ ಬಂದು ಅವರಾಗಿ ಕೊಟ್ಟ ರಾಜ್ಯ ತೋಳಕ್ಕೂ ಇಷ್ಟಪಡೋದಿಲ್ಲ, ನಾನು ನನ್ನ ಮಕ್ಕಳಿಗೆ ಹೇಳು ಅಂತ ಹೇಳುತ್ತಾಳೆ. ನೀನು ಕೃಷ್ಣ ಇದರ ಕಥೆ ಹೇಳ್ತಾ ಹೇಳ್ತಾಳೆ, ಮುಂದುವರೆಸ್ತಾಳೆ ಬದಲಾನ. ಕುಂತಿಯನ್ನು ಹೇಳ್ತಾಳೆ, ನೋಡು ಒಬ್ಬ ಕ್ಷತ್ರಿಯ ಸ್ತ್ರೀ ಮಗನನ್ನ ಯಾತಕ್ಕೆ ಹೇಳ್ತಾಳೆ ಗೊತ್ತಾ ಅಂತ ಹೇಳ್ತಾಳೆ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ, ಇದಾವಳ ಮಾತು. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ, ಒಬ್ಬ ಕ್ಷತ್ರಿಯ ಸ್ತ್ರೀ ತನ್ನ ಮಗನನ್ನು ಯಾತಕ್ಕೆ ಹೇಳ್ತಾಳೆ ಅಂದ್ರೆ ಶಸ್ತ್ರ ಹಿಡಿದು ಯುದ್ಧ ಮಾಡಲಿ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ. ಒಬ್ಬ ಕ್ಷತ್ರಿಯ ಸ್ತ್ರೀ ಮಗನನ್ನ ಹೆರೋದು ಶಸ್ತ್ರ ಹಿಡಿದು ಯುದ್ಧವನ್ನು ಮಾಡಲಿ ಅಂತ ಹೇಳಿ. ಈಗ ನಾವು ಬ್ರಾಹ್ಮಣ ಸ್ತ್ರೀಗೆ ಯೋಚನೆ ಮಾಡಬೇಕು. ಕ್ಷತ್ರಿಯ ಸ್ತ್ರೀ ಇಷ್ಟಪಡ್ತಾಳೆ ತನ್ನ ಮಗ ಶಸ್ತ್ರ ಹಿಡಿಯಲಿ ಅಂತ ಹೇಳಿ, ಬ್ರಾಹ್ಮಣ ಸ್ತ್ರೀ ಇಷ್ಟಪಡಬೇಕು ನನ್ನ ಮಗ ಶಾಸ್ತ್ರ ಹಿಡಿಯಲಿ ಅಂತ ಹೇಳಿಬಿಟ್ಟು. ನೀವು ಯಾವ ಇನ್ಸ್ಪೆಕ್ಟರ್ ಹೇಳಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಈ ಮಧ್ಯೆ ಹೋಗ್ಬಿಟ್ಟು ಕ್ಲಬ್ನಲ್ಲಿ ಬಾಟ್ಲು ಹಿಡ್ಕೊಂಡು ಕೂತರೆ ಏನು ಸಂತೋಷ ಕೊಡಬೇಕು ಇವರೆಲ್ಲ ಕೂಡ, ಎಷ್ಟು ದುಃಖ ಆಗಬಹುದು. ಸುಧಾ ಹೋದ ಮನುಷ್ಯ ಸುರಾಪಾರ ಮಾಡ್ತಾ ಕೂತರೆ ಎಷ್ಟು ಸಂಕಟ ಆಗಬಹುದು. ಇವತ್ತು ಕುಂತಿಯ ಪಾತ್ರ ಹೆಂಗಸರ ಮನಸ್ಸಿನಲ್ಲಿ ಹೊಸ ಒಂದು ವಿಚಾರ ತರತಕ್ಕಂಥ ಪಾತ್ರ ಇದು. ತನ್ನ ಮಕ್ಕಳ ಮರಿಗಳನ್ನ ಬರೀ ಬೆಳೆಯೋದನ್ನು ನೋಡಿದರೆ ಯಾರು ಸಂತೋಷ ಪಡೋದಿಲ್ಲ. ಇವತ್ತು ಬೇಸ್ಟು ಹುಡುಗನ್ ನೋಡಬೇಕಾದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆತರ ಎಕ್ಸ್ಪೆಕ್ಟ್ ಮಾಡ್ತಾನೆ ಹೊರತು ವೇಟ್ ನೋಡ್ತಾ ಕೊಡೋದಿಲ್ಲ. ಫಸ್ಟ್ ಇಯರ್ ಎಷ್ಟು ವೇಟ್ ಇದ್ದ, ಸೆಕೆಂಡ್ ಇಯರ್ ಎಷ್ಟು ವೇಟ್ ಬಂದ ನೋಡೋದಿಲ್ಲ. ಆ ರೀತಿ ನೋಡೋದಾಗಿದ್ರೆ ಎಲ್ಲರೂ ತಿಂದು ಜೋರಾಗಿ ಬಿಡ್ತಿದ್ರು, ಅದಕ್ಕೆ ಬಂದಿಲ್ಲ. ಅವ್ನ ಬುದ್ಧಿ ಎಷ್ಟಾಗಿದೆ, ಸೆಕೆಂಡ್ ಇಯರ್ ಬಂದ, ಅದು ಯಾವ ಕ್ಲಾಸಲ್ಲಿ ಬಂದ, ಥರ್ಡ್ ಇಯರ್ ಬಂದ, ಅದು ಯಾವ ಕ್ಲಾಸ್ ಬಂದ, ಆ ಥರ ನೋಡ್ತಾರೆ ಹೊರತು ಇದು ನೋಡೋದಿಲ್ಲ. ನಾವು ಫಿಸಿಕಲ್ ಡೆವಲಪ್ಮೆಂಟ್ ನೋಡ್ತೇವೆ, ಮೆಟೀರಿಯಲ್ ಅಚೀವ್ಮೆಂಟ್ ನೋಡ್ತೇವೆ, ಸ್ಪಿರಿಚುವಲ್ ಅಚೀವ್ಮೆಂಟೇ ನೋಡೋದಿಲ್ಲ. ಮಗ ಏನಾಗ್ತಿದ್ದಾರೆ ಎಚ್ಚರಿಕೆ ಇದೆ. ಸ್ಕೂಲಿಗೆ ಕಳಿಸೋ ಮಕ್ಕಳನ್ನೇ ಮರ್ತು ಬಿಡ್ತಾರೆ ಎಲ್ಲ ಕೂಡ, ಹೋಗ್ತಾನೆ ಹೋಗ್ತಾನೆ, ಹೋಗ್ತಾ ಎಲ್ಲಿ ಹೋಗ್ತಾರೆ ಅವ್ರು ಗೊತ್ತೇ ಇಲ್ಲ ಅವರಿಗೆ. ಆಮೇಲೆ ಗೊತ್ತು, ಕೈ ಬೇರೆ ಮೇಲೆ ಗೊತ್ತು, ಓ ಟೂ ಲೇಟ್. ಏನು ಉಪಯೋಗ ಆದ್ರಿಂದ, ಮಕ್ಕಳನ್ನು ವಾಚ್ ಮಾಡಬೇಕು. ಅವರಿಗೆಲ್ಲ ಶಿಷ್ಯಾಭಿಷ್ಯ ಪುತ್ರಾಂಶ್ಯ ಗೃಹಗೀತೆಯಲ್ಲಿ ಹೇಳ್ತಾರೆ, ಶಿಷ್ಯರನ್ನ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾರೆ. ಸಣ್ಣವರು ಪಾಪ ಹೇಳಿ ಕೇಳಿ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ, ಅವರು ವಾಚ್ ಮಾಡಿ ಸರಿಯಾದ ದಾರಿಯಲ್ಲಿ ಒಳ್ಳೆಯ ಜವಾಬ್ದಾರಿ ತಂದೆ ತಾಯಿಗಳಿಗಿದೆ. ಅದರಲ್ಲಿ ಎಚ್ಚರ ತಪ್ಪಿದ್ರೆ ಮಾತ್ರ ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕುಂತಿ ಎಷ್ಟು ಮಾರ್ಮಿಕವಾದ ಕಥೆ ಹೇಳ್ತಾಳೆ ನೋಡು ಸಂಜಯ ಅಂತ ವಿದಲ ಹೇಳ್ತಾ ಇದ್ದಾಳೆ. ನೀನು ಹೋಗು, ಸಾಧ್ಯವಾದಷ್ಟು ಯುದ್ಧ ಮಾಡು, ಜನ ಬರೋರು ಏನು ಯೋಚನೆ ಮಾಡಬೇಡ, ಕರ್ತವ್ಯ ಮುಖ ಮಾತ್ರ ಆಗಬೇಡ ಅಂತ ಹೇಳುತ್ತಾರೆ. ಕರ್ತವ್ಯ ಮುಖ ಮಾತ್ರ ಆಗಬೇಡ, ಇಲ್ಲಿ ಹೋದ್ರೆ ನಾನು ತುಂಬಾ ದುಃಖವಾಗುತ್ತೆ, ಹೋಗು ಅಂತ ತುಂಬಾ ಸ್ಫೂರ್ತಿ ಕೊಟ್ಟಾಗ ಆಗ ಅಂದ್ಕೊಂಡಂತ, ಅಮ್ಮ ನೀನು ಭಾರಿ ಕ್ರೂರಿ ಇದ್ದಿ ಅಂತ ಹೇಳಿದಂತ, ಭಾರಿ ಕ್ರೂರಳು ನೀನು, ನನ್ನ ಚಿನ್ನ ಭಿನ್ನ ದೇಹ ನೋಡಿ ಸಂಕಟ ಆಗೋದಿಲ್ಲ ಅಂತ ಕೇಳ್ತಾನೆ. ಮೈಯೆಲ್ಲ ಗಾಯ ಆಗಿಬಿಟ್ಟಿದೆ, ಕವಚ ಕಿಚ್ಚ ಹೋಗ್ಬಿಟ್ಟಿದೆ, ಸಂಕಟವಾಗೋದಿಲ್ಲ ಇಲ್ಲ ಅಂತ ಹೇಳ್ತಾಳೆ. ನಾನು ಸಂಕಟ ಆಗಿದೆ, ಬರೀ ಮಲ್ಕೊಂಡಿದ್ದು ಸಂಕಟ ಆಗ್ತಿದೆ ಹೊರತು ಗಾಯವಿದ್ದು ಸಂಕಟ ಆಗ್ತಾ ಇಲ್ಲ. ನೀನು ಹೋಗು ಯುದ್ಧ ಮಾಡು ಅಂತ ಹೇಳಿದ, ಕೊನೆಗೆದ್ದಂತವನು. ಆಯ್ತಮ್ಮ ಹೋಗ್ತೇನೆ ಅಂತ ಹೋದನಂತೆ. ನನಗೆ ಎದ್ದು ಬಿಡ್ತಾನ, ನನಗೆ ಯಾರಿದ್ದಾರೆ ಅಂತ ಕೇಳಿದ್ರೆ, ಮನಸ್ಸು ಇಲ್ಲದವರು ಗೆಲ್ಲದನ್ನು ಬಂತ, ಮಲ್ಕೊಂಡ್ರೆ ಗೆದ್ದು ಬಿಡ್ತೀಯ ಆಗಿದ್ರೆ, ನೀನು ಯುದ್ಧ ಮಾಡಿದ್ರೆ ಗೆಲ್ತೀನಿ ಅಂತ ಕೇಳ್ತೀಯಲ್ಲ, ಮಲ್ಕೊಂಡ್ರೆ ಗೆದ್ದು ಬಿಡ್ತೀಯ ಆಗಿದ್ರೆ ಹೋಗು. ದೇಹ ಶಾಶ್ವತ ಅಲ್ಲ, ಇವತ್ತಲ್ಲ ದೇಹ ಹೋಗಲೇಬೇಕು, ಆದರೆ ಅವ್ರ ಹಿಂದೆ ಇದು ಜ್ಞಾನ ಕೀರ್ತಿ ಇದೆಯಲ್ಲ ಅದು ಶಾಶ್ವತ ಅಂತ ಹೇಳಿದಾಗ ಕೊನೆಗೂ ಎದ್ದು ಹೋದನಂತವನು. ತಾಯಿ ಮಾತು ಒಳ್ಳೆ ಸ್ಫೂರ್ತಿ ಕೊಟ್ಟಿತು, ಯುದ್ಧಕ್ಕೆ ಹೋದ, ಆಶ್ಚರ್ಯ ಗೆದ್ದು ಬಿಡ್ತಾರೆ, ಇದು ಆಶ್ಚರ್ಯ. ಇವಳು ಮಾತು ಕೇಳುವುದು ಇದ್ದಾರೆ ಗೆದ್ದೇ ಬಿಡ್ತಾರೆ, ಎಂಥ ಸ್ಫೂರ್ತಿ ಕೊಡ್ತಾರೆ. ಇದರಿಂದ ಕುಂತಿ ಇಂಥ ಕಥೆ ಹೇಳಬೇಕಾದ್ರೆ ಕುಂತಿ ಯಾವ ಮಟ್ಟದಲ್ಲಿ ಯೋಚನೆ ಮಾಡತಕ್ಕಂಥ ಶಕ್ತಿ ಇತ್ತು. ಅದಕ್ಕೆ ಮುಂದೆ ಕೃಷ್ಣ ಅರ್ಜುನ ಮಾತಾಡಿಸಬೇಕಾದ್ರೆ ಕೌಂತೇಯ ಅಂತ ಮಾತಾಡಿಸ್ತಾನೆ. ಕುಂತಿಯ ಮಗನೇ ಹೀಗೆ ಹೆದರ್ತಾರ ಅಂತ ಕೇಳ್ತಾಳೆ. ಎಂಥ ನಿನ್ನ ತಾಯಿ, ಅಂಥ ತಾಯಿಯ ಮಗನಾದ ನೀನು ಹೀಗೆಲ್ಲ ಇರಬಾರದು, ಧೈರ್ಯ ತರಿಸ್ತಕ್ಕಂಥ ಮಾತದು ಒಂದು ಕೌಂತೇಯ ಅನ್ನೋ ಮಾತು. ಕೌಂತೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಈ ಕೌಂತೇಯ ಅನ್ನೋ ಮಾತು ಕುಂತಿ ಹೆಸರು ಬರ ಹಾಗೆ ಕರೆದು ಮಾತಾಡಿಸ್ತಾನೆ ಕೃಷ್ಣ. ಅಂದ್ರೆ ಕುಂತಿಯ ಒಂದು ಯೋಗ್ಯತೆ ಎಷ್ಟು ಶ್ರೇಷ್ಠವಾದ ಯೋಗ್ಯತೆ ಎಂಬುದನ್ನು ಗುರುತಿಸಬಹುದು ನಾವು. ಕೊನೆಗೂ ಎದ್ದು ಯಶಸ್ಸನ್ನು ಗಳಿಸಿದ ಕೃಷ್ಣ. ಈ ಕಥೆ ಹೇಳಿಬಿಡು ಅವರಿಗೆ ಸಾಕು. ಆ ವಿದುಲ ಅಂತಕ್ಕಂಥ ಸ್ತ್ರೀ, ವಿದುರ ಬೇರೆ ವಿದುಲಾ ಬೇರೆ, ವಿದುರ ಅವನು, ವಿದುಲಾ ಅಂತ ಕಥೆ ಇದಿರೋದು ಅವರ ರಾ ಇದಲ್ಲ. ವಿದುಲಾ ದೇವಿಯ ಕಥೆ ಇದೆಯಲ್ಲ ಅದನ್ನು ಹೇಳು, ನನ್ನ ಸಂದೇಶ ಅಷ್ಟೇನೆ. ಅಥೋ ಧನಂಜಯಂ ಬ್ರೂಯಾಹ ನಿತ್ಯೋದ್ಯುಕ್ತಂ ಮೃಗೋದರಂ ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಇವತ್ತು ನನ್ನ ಜೀವನ ಸಾರ್ಥಕ್ಯವನ್ನು ಕಾಣಬೇಕು ಕೃಷ್ಣ, ಆ ಮಾತನ್ನು ಅವ್ರು ಹೇಳು ಅಂತ ಹೇಳಿದ ತಕ್ಷಣ ಕೃಷ್ಣ ನಿಜವಾಗಲು ಕುಂತಿ ಗೊತ್ತು ತನ್ನ ಮಕ್ಕಳು ತನಗಿಂತ ಮುಂದಿದ್ದಾರೆ ಅಂತ ಗೊತ್ತು, ತನ್ನ ಕರ್ತವ್ಯ ಅಂತ ಹೇಳ್ತಾಳೆ ಅಷ್ಟೇ. ಒಂದು ಭೀಮನ ಹೇಳಬೇಕಾದ್ರೆ ಅಥೋ ಧನಂಜಯಂ ಭೂಯಾಹ ಅರ್ಜುನನಿಗೆ ಹೇಳು, ಭೀಮನಿಗೆ ಹೇಳು, ಆದರೆ ಹೇಳೋ ಕಾರಣ ನಿತ್ಯೋದ್ಯುಕ್ತ ಮೃಕೋದರು. ಭೀಮಸನ ಯಾವಾಗ ನಿತ್ಯೋದ್ಯ ಭೀಮನಿಗೆ ಹೇಳಬೇಕಾಗಿಲ್ಲ, ನಾನು ಕೆಲಸ ಮಾತೆ ಅಂತ ಹೇಳಬೇಕು ಅರ್ಜುನಿಗೆ, ಆಗಲ್ಲ ಹೇಳಬೇಕಾಗ್ತದೆ. ಇಲ್ಲೊಂದು ಮಾತಿದೆ, ಅರ್ಜುನನಿಗೆ ಹೇಳು ಅರ್ಜುನ ಹೇಳು ಅಂತ ಹೇಳಿಲ್ಲಲ್ಲ, ಅದು ಕೃಷ್ಣ ಗೀತೋಪದೇಶನೇ ಮಾಡಿಬಿಡ್ತಾರೆ, ಬಿಡೋದಿಲ್ಲ. ಅರ್ಜುನಿಗೆ ಹೇಳು ಅಂತ ಹೇಳಿದ ಮಾತು ಅಲ್ಲಿ ಹೋಯಿತು ತನಗೆ. ಅರ್ಜುನ ಹೆದರೋ ಸಂಭವ ಇದೆ, ದೇವರಿಗೆ ಯೋಚನೆ ಇಲ್ಲ. ನಿತ್ಯೋದ್ಯುಕ್ತಂ ರೂಪೋದರಂ. ಆದ್ರಿಂದ ಅವತ್ತು ನಿನ್ನ ತಾಯಿ ಹೇಳಿದ್ದಾಗ ಮಾರಾಯ ಅದಕ್ಕೆ ಹೇಳ್ತಿದ್ದೀರಿ ಎಂಬ ಅರ್ಥ ಕೂಡ ಬಹಳ ಕೃಷ್ಣ ಮಾತಾಡ್ತಾ ಇದ್ದ. ಕುಂತಿ ಅರ್ಜುನ ಅರ್ಥ ಮಾಡಿಕೊಂಡಿದ್ದಾಳೆ. ಭೀಮನ್ ಬಗ್ಗೆ ಯಾಕೆ ಗೊತ್ತ ಯೋಚನೆ ಇಲ್ಲ, ಹೇಳಿಬಿಡ್ತಾಳೆ. 10 ದಿವಸದ ಕೂಸು ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಈತನ್ ಯಾರು ಏನ್ ಮಾಡ್ತಾರೆ? ಈತನಿಂದ ಎಲ್ಲರೂ ಜಗತ್ತು ಅಮ್ಮ ನೀನು ಹೋಗು, ಯಾಕೆ ಅಳತಾ ಇದ್ದಾರೆ ನೋಡು, ವಿಚಾರಿಸಿಕೊಂಡು ಬಾ ಅಂತ ಕಳಿಸಿದ್ದು ಭೀಮ. ಹೋಗಿದ್ದು ಕುಂತಿ, ನನಗೇ ಹೇಳಿಕೊಡ ಭೀಮನಿ, ನಾನೇ ಹೇಳಬೇಕಾಗಿಲ್ಲ ಅಂತ ಗೊತ್ತಾಕೆಗೆ. ಭೀಮ ಪೂರ್ಣ ಪ್ರಜ್ಞ ಅಂತ ಗೊತ್ತು, ಪೂರ್ಣ ಬಲ ಅಂತ ಗೊತ್ತು, ಅರ್ಜುನ ಬಗ್ಗೆ ಮಾತ್ರ ಅಳಕಿದೆ ಅಂತ ಗೊತ್ತು. ಅದು ಅಥೋ ಧನಂಜಯಂ ಬ್ರೋಯಾಹ ನಿತ್ಯೋದ್ಯುಕ್ತಂ ರುಕೋದರಂ. ಭೀಮನಿಗೆ ಮಾತ್ರ ಸದಾ ಸಿದ್ಧ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ, ಹೇಳಿಬಿಡು. ತಾಯಂದ್ರೆ ಸೈಕಾಲಜಿ ಒಂದು, ತನಗೆ 90 ವರ್ಷ, ಮಗನಿಗೆ 40-50 ಆಗಿರುತ್ತದೆ. ಹುಷಾರು ಮಗು ಹೋಗು ಅಂತ ಹೇಳಿದ್ರೆ ತನಗೆ ಹೇಳಕ್ ಬರೋದಿಲ್ಲ, ಕೂಡಕ್ ಬರೋದಿಲ್ಲ, ಹುಷಾರಾಗಿ ಹೋಗು ಅಂತ ಹೇಳ್ತಾಳೆ ಪಾಪ. ಆಕ್ಚುಲಿ ಇವಳು ಹುಷಾರಾಗಿ ಬರೋ ತಿದ್ದು ಕಾಲು ಮಾಡ್ಕೊಂಡಿರ್ತಾಳೆ, ಇನ್ನು ದೇವರ ಮನೆಯಲ್ಲೇ ಬಿದ್ದಿರ್ತಾಳೆ ಪಾಪ. ಆದ್ರೆ ಮಗನೇ ಅಷ್ಟು ಪ್ರೀತಿ ಅಷ್ಟು ಮೋಹ, ಅದೊಂದು ಕರ್ತವ್ಯ ಭಾವನೆ ಕೂಡ ಜಾಗೃತ ಆಗಿರುತ್ತೆ. ಎಷ್ಟು ವರ್ಷ ಆದ್ರೂ ಮಗನೇ ತಾಯಿ ತಾಯಿನೇ, ತಂದೆ ತಂದೆನೇ, ಮಕ್ಕಳು ಮಕ್ಕಳೇನೆ. ಆ ಕಾನ್ಸೆಪ್ಟ್ ಅನ್ನು ಮರೆದೇ ಹೋದ್ರೆ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ತಾಯಿಯ ಸ್ಥಾನ ಯಾವಾಗಲೂ ತಾಯಿ. ಎಷ್ಟು ದೊಡ್ಡ ಅಧಿಕಾರಿಯಲ್ಲಿ ಚಕ್ರವರ್ತಿ ಆಗಲಿ, ಮಾತೃದೇವೋ ಅಂತ ಬಿಡಾಗಿಲ್ಲ, ಪಿತೃದೇವೋ ಹೋಗೋ ಮಾತು ಬದಲಾಗದೇ ಇಲ್ಲ. ಅದು ಒಳ್ಳೆ ದೃಷ್ಟಾಂತ ಇತ್ತು. ಕೃಷ್ಣ ಹೇಳ್ತಾರೆ, ಅಮ್ಮ ಯೋಚನೆ ಮಾಡಬೇಡ ಅಂತ ಸಂದೇಶ ತಗೊಂಡು ಕೃಷ್ಣ ಅಲ್ಲಿಂದ ಹೊರಟಂತೆ. ಹೊರಡ್ತಾ ಒಂದು ಕೆಲಸ ಮಾಡ್ತಾರೆ, ಅಶ್ವತ್ಥ ಮಾಡ್ತಾರೆ ಸ್ವಲ್ಪ ಬನ್ನಿ ಅಂತ ಕರೀತಾನೆ. ಕೃಷ್ಣನ ಶಕ್ತಿ ನೋಡಬೇಕು, ತಪ್ಪು ಹೋಗ್ತಾರೆ, ಒಂದು ಮಾತೇ ಇಲ್ಲ ತರತ್ತಷ್ಟ ನರಿ ಕೃಷ್ಣ ಅಂತ ಹೊರಟ್ಬಿಡದೇ ಕೆಲಸ. ಅಶ್ವತ್ಥಾಮರು ಸಾಮಾನ್ಯ ರುದ್ರದೇವರ ಅವತಾರ ಅವರು, ಬಾಂತಷ್ಟ ಹೋಗ್ತಾರೆ ಅಂದಮೇಲೆ ಹರಿರೇವ ತರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಅವರು ಹೇಳಿದಾಗಿ ಕೇಳಿದ್ರೆ ಬರೋದಿಲ್ಲ ಕೃಷ್ಣ ಅಂತ ಹೇಳೋದಿಲ್ಲ, ತಕ್ಷಣ ಹೊರಟ್ರಂತೆ. ಕೃಷ್ಣ ಅವರು ಒಂದು ಮಾತು ಹೇಳ್ತಾನೆ, ಅಶ್ವತ್ಥಾಮರೇ ನೀವು ಬಹಳ ಹುಷಾರು, ಪಾಂಡವರು ಯಾರು ಅಂತ ತಿಳ್ಕೊಂಡಿದ್ದೀರಿ, ಧರ್ಮದ ಮತ್ತೊಂದು ರೂಪ ಅವರು, ಸರಿಯಾದ ಪಕ್ಷ ಅವರಿಗೆ ಹೊರತು ನೀವು ಹಿಡಿದ ದುರ್ಯೋಧನ ಪಕ್ಷ ಸರಿಯಾದ ಪಕ್ಷ ಅಲ್ಲ. ಪಾಂಡವರ ಜೊತೆಗೆ ಸ್ನೇಹ ಭಾವವನ್ನು ಹೊಂದಬೇಕು ನೀವು, ಈ ರೀತಿ ವಿರೋಧ ಮಾಡಿದ್ರೆ ಇವರು ಪಾಂಡವರಿಗೆ ನಷ್ಟ ಇಲ್ಲ ನಿಮಗೆ ನಷ್ಟವಾಗುತ್ತೆ ಅಂತ ಹೇಳಿದಾಗ ಅವರಂದ್ರಂತೆ, ಯಾವ ಪಿತೃ ಮರಣಂ ಸೋತಿ ಮೈತ್ರಿಯಂ ಗೌರೇ ಅಂತ ಹೇಳಿಬಿಡ್ತಾರೆ. ಕೃಷ್ಣ ನಾನು ಈಗ ನಮ್ಮಪ್ಪ ಹಿಡಿದ ಪಕ್ಷ ಹಿಡಿದು ಬಿಡ್ತೇನೆ, ದುರ್ಯೋಧನ ಪಕ್ಷ ಹಿಡಿದು ಹಿಡಿದು ಬಿಡ್ತೇನೆ, ಅಪ್ಪ ಇದ್ದ ನಾನು ಇರ್ತೇನೆ, ಅದನ್ನು ಮಾತ್ರ ನನಗೆ ಅರ್ಥವಾಗಿದೆ. ಆದ್ದರಿಂದ ನಾನು ಯುದ್ಧವನ್ನ ನಮ್ಮ ಅಪ್ಪ ಬದುಕಿರೋವರೆಗೂ ಸರಿಯಾಗಿ ಮಾಡೋದಿಲ್ಲ, ಪೂರ್ತಿ ಫುಲ್ ಸಿಂಗಲ್ ಮಾಡೋದಿಲ್ಲ, ಸ್ವಲ್ಪ ಮೆಲ್ಲ ಯುದ್ಧ ಮಾಡ್ತೇನೆ, ಆಮೇಲೆ ಜಾಗೃತಿ ಮಾಡ್ತೇನೆ ಅಂತ ಅರ್ಥ. ಇದು ತುಂಬಾ ಅರ್ಥ ಇದೆ. ನಮ್ಮಪ್ಪ ಬದುಕಿರೋವರೆಗೂ ಸರಿಯಾಗಿ ಯುದ್ಧ ಮಾಡೋದಿಲ್ಲ ಆಮೇಲೆ ಮಾಡ್ತೇನೆ ಅಂದ್ರೆ ನಮ್ಮಪ್ಪ ಪೂರ್ತಿ ಬದುಕಿರೋದಿಲ್ಲ ಅಂತ ಅರ್ಥ ಅದು. ನಮ್ಮಪ್ಪ ಮಧ್ಯೆ ಹೋಗೋ ಗ್ಯಾರಂಟಿ ಅದು ಗೊತ್ತಿದೆ. ಪಾಂಡವರ ಯುದ್ಧ ಹೋದವರು ಕೃಷ್ಣರ ಮಾತು ಕೇಳದವರು ಯಾರು ಬದುಕೋದಿಲ್ಲ, ಆದ್ರಿಂದ ಅವ್ರು ಹೋಗೇ ಹೋಗ್ತಾರೆ. ಅವರಿರೋವರೆಗೆ ನಾನು ಮೆಲ್ಲ ಯುದ್ಧ ಮಾಡ್ತೇನೆ, ಹೋದ್ಮೇಲೆ ಭಾರಿ ಜೋರ ಯುದ್ಧ ಮಾಡ್ತೇನೆ, ಅಷ್ಟೇ ಹೊರತು ಪಾಂಡವರ ಪಕ್ಷಕ್ಕೆ ಬರಲಿಕ್ಕೆ ನನಗೆ ಸಾಧ್ಯತೆ ಇಲ್ಲ ಅಂತ ಹೇಳಿದಾಗ ಕೃಷ್ಣ ತೋರಿಸ್ತಾನೆ ದುರ್ಯೋಧನ ಹೇಗೆ ಎಳೆದಿದ್ದಾನೆ ಅಂದ್ರೆ ಅಂಥವ್ರು ಬರಲಿಕ್ಕೆ ಆಗ್ತಾ ಇಲ್ಲ. ಅವೇನು ಮಾಡಿಲ್ಲ, ಅವರ ಅಸ್ತಿಗಿಸ್ತು ಕೊಟ್ಟಿಲ್ಲ, ಅವರಿಗೆ ಒಂದು ಊಟ ಹಾಲು ಕೊಟ್ಟಿದ್ದಾನೆ ಅಷ್ಟೇ, ಅಷ್ಟಕ್ಕೆ ಅಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಇವತ್ತು ಕಾಲ ಬರಬೇಕಾದ್ರೆ ಕೊಡಗಟ್ಟೆ ಕುಡಿಬೇಕಾಗಿಲ್ಲ, ಸ್ವಲ್ಪ ಕುಡಿದಿರ್ತಾರೆ ಬಂದು ಆಟಾಕ ಹೋಗ್ಬಿಡ್ತಾರೆ. ಇವತ್ತು ರೋಗಾಣುಗಳು ಎಷ್ಟು ಪವರ್ಫುಲ್ ಆಗಿ ಹೊರಸಿರುತ್ತೆ ಅಂತ ಗೊತ್ತಾದವರಿಗೆ ದುರ್ಯೋಧನ ಕೊಟ್ಟ ಒಂದು ಹಾಲು ಅವರ ಲೈಫ್ ಅನ್ನು ಹಾಳು ಮಾಡಿದ್ರು, ಕೊಟ್ಟಿದ್ದ ಹಾಲು ಮಾಡಿದ್ದ ಹಾಲು ಅಷ್ಟೇ ಅವನ ಕೆಲಸ. ಇದಕ್ಕೋಸ್ಕರನೇ ಇವತ್ತು ಒಂದ್ ಬೈಟು ಕುಡಿಸ್ತಾರೆ ಅಂದ್ರೆ ಉದ್ಧಾರಕ್ಕಲ್ಲ, ಕಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ, ಟ್ರ್ಯಾಪ್ ಮಾಡೋಕ್ಕೋಸ್ಕರ ಅಷ್ಟೇ, ತಮ್ಮ ವಿಚಾರನೂ ಒಂದ್ ಬೈಟು ಮಾಡಿಬಿಡ್ತಾರೆ. ಆಮೇಲೆ ಇಲ್ಲಿ ಕಾದೆ ಒಂದ್ ಬೈಟು ಕೊಡಿಸಿ ತಮ್ಮ ಪಾಪಗಳನ್ನು ಅರ್ಧ ಅರ್ಧ ಸಾಗಿಸಿ ಬಿಡ್ತಾರೆ, ಜೊತೆಗೇನೆ ಅದಕ್ಕೆಲ್ಲ ಬೀಳಬಾರದು, ಬಿದ್ದರೆ ಆಗ ಅನರ್ಥಕ್ಕೆ ಅವರು ಕಾರಣ. ಕೃಷ್ಣ ಮುಂದೆ ಹೋಗ್ತಾ ಅಷ್ಟು ಜನ ಇದ್ದಾರೆ. ಕರ್ಣ ಬಾಯಿಲ್ಲಿ ಅಂತ ಕರೀತಾನೆ, ಕರ್ಣ ಬಾಯಿಲ್ಲಿ ಅಂತ ಅಷ್ಟ ಕರ್ಣ ತಕ್ಷಣ ಹೋಗ್ತಾ ಕಟ್ಟಾಗ್ಲೇ ಹೋದವನು ಅಲ್ಲಿ ಉಂಟಿನೊಳಗೆ ದಿವಾಲಿ ಕೆಟ್ಟವರಲ್ಲ ಅಂತ ಸಾಕ್ಷಿ ಇದವನು. ಅದಕ್ಕೆ ಭಾವತೋ ನೈವ ದುಷ್ಟ ಕೃಷ್ಣ ಅಂತ ತಕ್ಷಣ ಹೊರಟೇ ಬಿಟ್ಟಂತೆ. ಕೃಷ್ಣ ಕರ್ಣನನ್ನು ತನ್ನ ರಥದಲ್ಲಿ ಕುಡಿಸ್ಕೊತಾನೆ, ಏನು ಭಾಗ್ಯ ಪುಣ್ಯ ಆಗಿರುದು. ಕೃಷ್ಣ ಅರ್ಜುನ ರಥಕ್ಕೆ ಮುಂದೆ ಕುತ್ಕೊಂಡು ರಥ ಓಡಿಸ್ತ, ಕರ್ಣ ತನ್ನ ರಥದಲ್ಲೇ ಕೂಡಿಸಿಕೊಂಡ, ನಾ ಕರ್ಣ ಅಂತ ಹೋಗ್ತಾ ಇರ್ತಾರೆ. ಯಾತಕ್ಕೆ ಇಟ್ಟು ಪ್ರೀತಿ ಅವರು ಕರ್ಣನ ಮೇಲೆ ಅಂದ್ರೆ, ಹಿಂದವರು ಸುಗ್ರೀವನಾಗಿದ್ದಾಗ ರಾಮನಾದ ತನ್ನನ್ನ ಅಷ್ಟು ಶರಣಾಗತನಾಗಿದ್ದ, ರಾಮ 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 ಅಂತ ಓಡಾಡಿದ್ದ. ಅದಕ್ಕೊಂದು ಚಾನ್ಸ್ ಹೇಳ್ತೇನೆ ಬಂದು ಕರ್ಕೊಂಡು ಹೊರಟೇ ಬಿಟ್ಟಂತೆ ಕೃಷ್ಣ. ಎಲ್ಲ ನೋಡ್ತಾ ಇದ್ದ ದುರ್ಯೋಧನ ನೋಡ್ತಾ ಇದ್ದ, ಅವರಾದ್ರೆ ಹೋಗೋಣ ಇವರು ಮಾಡಿಬಿಟ್ರೆ ಕಷ್ಟ ಅಂತ ಹೇಳ್ಬೇಕಲ್ಲ, ಮಾತೇ ಇಲ್ಲ. ಎಲ್ಲರೂ ಕೂಡ ಅದಕ್ಕೆ ನಿಯಮನ ಅಂತ ಕರೆದಿದ್ದ, ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಹೇಳ್ತಾವಲ್ಲ, ಓವರ್ಆಲ್ ಕಂಟ್ರೋಲರ್ ಭಗವಂತ. ಇಷ್ಟ ಅದಕ್ಕೆ ಈ ತೋರಿಸ್ತಾನೆ, ಈ ರೀತಿ ನಾನು ಕರೆದವರೆಲ್ಲ ಈಗ ಬರ್ತಾರೆ ಅಂದ ಮೇಲೆ ನಾನು ಮನಸ್ಸು ಮಾಡಿದ್ರೆ ದುರ್ಯೋಧನ ಚೇಂಜ್ ಮಾಡೋದನ್ನು ದೊಡ್ಡ ಕೆಲಸ ಅಲ್ಲ. ಅದು ಸ್ವರೂಪಯೋಗ್ಯತೆ ಸರಿ ಇಲ್ಲ ಅಂತ ನಾನು ಮಾಡಲಿಲ್ಲವೇ ಹೊರತು ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಬಿಟ್ಟಿದ್ದಲ್ಲ. ಇದು ಬಹಳ ಮುಖ್ಯ. ಕೃಷ್ಣ ಕುಡ್ ನಾಟ್ ಕನ್ವಿನ್ಸ್ ದುರ್ಯೋಧನ ಅಲ್ಲ, ಹಿ ಡಿಡಂಟ್ ವಾಂಟ್ ಟು ಕನ್ವಿನ್ಸ್ ಹಿಮ್, ಅದು ಇಂಪಾರ್ಟೆಂಟ್. ಕೃಷ್ಣ ಇಷ್ಟಪಟ್ಟಿದ್ರೆ ಯಾರನ್ನು ಬೇಕಾದ್ರೂ ಏನನ್ನು ಬೇಕಾದ್ರೂ ಮಾಡೋದಲ್ಲ. ಅದಕ್ಕೇನೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಿವ ಸಮರ್ಥ ಕೃಷ್ಣ, ಏನ್ ಬೇಕಾದ್ರೂ ಮಾಡೋದಲ್ಲ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಅವನು ಸ್ವರೂಪಯೋಗ್ಯತೆ ಇಲ್ಲ ಅಂತ ಕೃಷ್ಣ ಮಾಡಲಿಲ್ಲವೇ ಹೊರತು ಅಶಕ್ತನಾಗಿ ಬಿಡಲಿಲ್ಲ. ಶಕ್ತನಿದ್ರೆ ಏನ್ ಮಾಡ್ತೀವಿ ಇಲ್ಲಿ ಕೃಷ್ಣ ಈ ಕರದ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡಬಹುದಾಗಿತ್ತು. ಆದರೆ ತೋರಿಸ್ತಾನೆ, ಕಣ್ಣನ್ನು ಕೂಡಿಸಿಕೊಂಡ, ಅಲ್ಲಿಂದ ವೇಗವಾಗಿ ರಥ ಮುಂದೆ ಹೋಗ್ತಾ ಇದೆ. ಎಲ್ಲ ನೋಡ್ತಾ ಕೂತಿದ್ದಾರೆ. ಕೃಷ್ಣ ಸ್ವಲ್ಪ ದೂರ ರಥ ನಿಲ್ಲಿಸ್ತಾನೆ, ಕರ್ಣನ ನಮ್ಕೊಂಡು ಮಾತಾಡಿಸ್ತಾನೆ. ಬಹಳ ಅದ್ಭುತವಾದ ಭಾಗ ಅದು, ಕೃಷ್ಣ ಕರ್ಣರ ಒಂದು ಸಂವಾದದ ಭಾಗ. ಉದ್ಯೋಗ ಪರ್ವದಲ್ಲಿ ಎಷ್ಟೆಲ್ಲ ಘಟ್ಟ ನಡೆದು ಹೋಗ್ತಾ ಇದೆ. ಉದ್ಯೋಗ ಪರ್ವ ಯುದ್ಧ ಪರ್ವಕ್ಕೆ ನಾಂದಿ ಹಾಡತಕ್ಕಂತ ಪರ್ವ ಇದೆ. ಅಲ್ಲಿ ಕೃಷ್ಣನ ಉಪದೇಶ, ಕರ್ಣನ ಪ್ರತಿಕ್ರಿಯೆ ಮೊದಲಾದ ಒಂದೊಂದು ಕೂಡ ಬಹಳ ಅಪೂರ್ವ. ಅದನ್ನೆಲ್ಲ ಕೂಡ ನಾಳೆ ನೋಡೋಣ ಅಂತ ಹೇಳ್ತಾ ಒಂದು ಯೋಂತಃ ಪ್ರವಿಶ್ಯ ಮಮ ವಾಚ ಮುದಾಂ ಪ್ರಸುಪ್ತಾಂ ಸಂಜೀವಯತ್ಯ ಹಿರ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತನಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಉದ್ಯೋಗ ಪರ್ವದಲ್ಲಿ ದುರ್ಯೋಧನಾದಿ ಪರಮ ದುಷ್ಟರುಗಳು ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ಉದ್ಧಾರದ ದೃಷ್ಟಿಯಿಂದ ಉಪದೇಶವನ್ನು ಮಾಡಿದರೂ ಸಹ ಅದನ್ನು ಅರ್ಥ ಮಾಡಿಕೊಳ್ಳದೇನೆ ಹೋಗಿದ್ದು ಮೊದಲನೇ ಭಾಗ. ಮಾತು ಕೇಳದೆ ಹೋಗಿದ್ದು ಎರಡನೇದು, ಸಭಾತ್ಯಾಗ ಮಾಡಿ ಹೋಗಿದ್ದು ಮೂರನೇದು, ಕಟ್ಲಕ್ಕೆ ಹೋಗಿದ್ದು ನಾಲ್ಕನೇದು. ಅಪರಾಧಗಳ ಪರಂಪರೆಯನ್ನೇ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಅಯೋಗ್ಯರು ಶಾಸ್ತ್ರಗಳನ್ನ ಕೇಳೋದಿಲ್ಲ ಅಲ್ಲ, ಪ್ರತಿಭಟನೆ ಮಾಡ್ತಾರೆ, ವಿಕೃತವಾಗಿ ಅದನ್ನ ಬಿಂಬಿಸ ಪ್ರಯತ್ನ ಪಡ್ತಾರೆ ಅಂತ ಅರ್ಥ ಮಾಡಿಕೊಂಡಾಗ ದುಷ್ಟರುಗಳ ಸ್ವಭಾವದ ಚಿತ್ರಣವನ್ನು ನಾವು ಸ್ಪಷ್ಟವಾಗಿ ಕೇಳ್ತಾ ಇದ್ದೇವೆ. ಅಂತೂ ಕೃಷ್ಣ ತೋರಿಸಿದ ಈ ಸ್ವರೂಪ ಅನ್ನೋದನ್ನ ಒಪ್ಪಲೇಬೇಕಾದ ಭಾಗ ಇದು. ಯಾರು ಜೀವನದಲ್ಲಿ ತ್ರೈವಿಧ್ಯವನ್ನು ಒಪ್ಪೋದಿಲ್ಲ, ಸ್ವರೂಪಥ ಸಾತ್ವಿಕರು ರಾಜಸರು ತಾಮಸರು ಅಂತಕ್ಕಂಥ ವಿಭಾಗವನ್ನು ಯಾರು ಒಪ್ಪೋದಿಲ್ಲ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಇದು ಜೀವ ತ್ರೈವಿಧ್ಯವನ್ನ ಸ್ಪಷ್ಟ ಹೇಳತಕ್ಕಂತ ಭಾಗ. ಭಗವದ್ಗೀತೆಯಲ್ಲಿ ಬಂದಿರೋ ಹಾಗೆ ದೌಹೂತ ಸರ್ಗವು ಲೋಕೇಶ್ಮಿನ್ ದೈವ ಆಸುರ ಏವಚ, ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತಕ್ಕಂಥ ಒಂದು ವಿಭಾಗ ಭಗವದ್ಗೀತೆ ಮಾಡಿರೋ ವಿಭಾಗವಾದ್ದರಿಂದ ಅದಕ್ಕೆ ದೃಷ್ಟಾಂತವಾಗಿ ನಾವೀಗ ದುರ್ಯೋಧನಾದಿಗಳ ಪ್ರಸಂಗವನ್ನು ಕೇಳಿದ್ದೇವೆ. ಅಂದ್ರೆ ಇವತ್ತು ಬೆಳಗ್ಗೆ ಸೂರ್ಯನ ನೋಡಿದ್ರು ಕಾಣದಿಲ್ಲ ಅಂದ್ರೆ ಅವ್ರು ಹುಟ್ಟುಕುರುಡ ಅಂತ ಅರ್ಥ. ಸೂರ್ಯನ ನೋಡಿದ್ರು ಕೂಡ ಏನು ಅವನಿಗೆ ಬರೀ ಕತ್ತಲ ಅನುಭವ ಆಗ್ತಾ ಇದೆ ಅಂತ ಕೇಳಿದರೆ ಅವನಿಗೆ ಒಳಗನ್ನು ಇಲ್ಲವೇ ಇಲ್ಲ ಅಂತ ಅರ್ಥ. ಕೃಷ್ಣನನ್ನ ವಿಶ್ವರೂಪ ತೋರಿಸಿದಾಗಲೂ ಕೂಡ ಅವರಿಗೆ ಅರ್ಥವಾಗಲಿಲ್ಲ ಅಂತ ಹೇಳಿದ್ರೆ ಎಂಥ ಪಾಪಿಗಳು. ಆದ್ದರಿಂದ ಶಾಸ್ತ್ರವನ್ನು ಎಷ್ಟು ಹೇಳಿ ಎಷ್ಟು ಬಿಡಿಸಿ ಹೇಳಿ ತೋರಿಸಿ ಅವ್ರಿಗೆ ವಿಶ್ವಾಸ ಬರೋದೇ ಇಲ್ಲ ಅವರಿಗೆ. ಸ್ವರೂಪ ಇರೋದೇ ಹಾಗಾದ್ರಿಂದ ಇವರಿಗೆ ಶ್ರವಣ ಮಾತ್ರದಿಂದ ಒಳ್ಳೆ ಒಂದು ವಿಶ್ವಾಸ ಬರುತ್ತೆ ಯೋಗ್ಯರಾದವರಿಗೆ. ಇಷ್ಟೆಲ್ಲ ಬಾಡಿ ಕೃಷ್ಣ ಪರಮಾತ್ಮ ಅವರವರ ಯೋಗ್ಯತೆಯನ್ನು ತೋರಿಸಲಿಕ್ಕೆ ಹೀಗೆ ಮಾಡಿತ್ತು. ಮಹಾಭಾರತಾದಿಗಳನ್ನು ಹೊರಟಿರೋದೇ ಆ ತತ್ವವನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ.
ಕುಂತೆ ಕುಂತಿಯ ಸಂದೇಶವನ್ನು ಭಗವಂತ ತಗೊಂಡು ಹೋಗ್ತಾನೆ. ಎಂಥ ಆಶ್ಚರ್ಯ, ಸರ್ವೋತ್ತಮನಾದ ತಾನು ಸಂದೇಶವನ್ನು ಹೋಗ್ತಾನೆ. ಇದಕ್ಕಿಂತ ಇನ್ನೊಂದು ಒಪ್ಲೇ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಏನು, ಏನೋ ಕೊಟ್ಟು ನಿರ್ವಹಣೆ ತಗೊಂಡು ಏನು ಹೇಳಬೇಕು ಅಂತ ಕೇಳ್ತಾನೆ ತಾನೇನೇ ಕೃಷ್ಣ. ಏನು ಸಂದೇಶ ಕೊಡ್ತೀವಿ ಹೇಳಿ ಹೋಯ್ತೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಏನು ಕರುಣಾ ನಿಧಿಯೋ ಅನ್ನೋ ಮಾತನ್ನು ಎಷ್ಟರ್ಥ ಹೇಳಿದ್ರು ಸಾಲದು. ಕುಂತಿ ಅದನ್ನು ಸದುಪಯೋಗ ಮಾಡ್ಕೊಳ್ತಾರೆ, ದುರುಪಯೋಗ ಮಾಡ್ಕೊಳ್ಳೋದಿಲ್ಲ. ಅನ್ನ ವಿಧರೂಪಾಖ್ಯಾನವನ್ನು ಹೇಳ್ತಾ ಕರ್ತವ್ಯ ಕರ್ಮ ಅನ್ನೋದು ಭಾರಿ ದೊಡ್ಡದು. ಕ್ಷತ್ರಿಯನಿಗೆ ಬೇಕಾದ ಮುಖ್ಯವಾಗಿರತಕ್ಕಂಥ ಗುಣ ಅನಿವಾರ್ಯವಾದಾಗ ಶಸ್ತ್ರ ಹಿಡಿಲೇಬೇಕು ಅಂತ ಕಾಲ ಬಂದಿದೆ. ಈಗ ಅದು ಸದುಪಯೋಗ ಮಾಡ್ಕೊಡಬೇಕು. ಆದ್ದರಿಂದ ಯದರ್ಥಂ ಕ್ಷತ್ರಿಯಾಸೂತೆ ತಸ್ಯ ಕಾಲೇಯವಾಗತಃ. ಕ್ಷತ್ರಿಯ ಸ್ತ್ರೀ ಒಂದು ಮಗುವನ್ನು ಯಾಕೆ ಕೆರ್ತಾರೆ ಪುತ್ರನನ್ನ, ಅಂತ ಒಂದು ಕಾಲ ಇವತ್ತು ಸಾರ್ಥಕವಾದ ಕಾಲ ಬಂದಿದೆ ಅಂತ ಸಂದೇಶ ಕೊಟ್ಟಾಗ ಕೃಷ್ಣ ಪರಮಾತ್ಮ ಅಲ್ಲಿಂದ ಹೊರಟಿದ್ದಾನೆ. ಅಶ್ವತ್ಥಾಮರಿಗೆ ಹೇಳಿದ, ಒಂದು ಕರ್ಣನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಮಾತಾಡ್ತಾ ಇದ್ದಾನೆ ಕೃಷ್ಣ. ಕರ್ಣ ನೀನು ಯಾರು ಗೊತ್ತಾ ಅಂತ ಕೇಳಿದ್ದ. ನೀನು ಯಾರು ಗೊತ್ತಾ, ಈ ಮಾತನ್ನ ಎಲ್ಲರೂ ತಿಳ್ಕೋಬೇಕಾದ, ನಾವ್ಯಾರಂತ ನಮಗೇ ಗೊತ್ತಿಲ್ಲ. ಇದು ಬಾಡ ಆಶ್ಚರ್ಯ. ಅದಕ್ಕೆ ದೇವರು ಹಾಗೆ ಮಾಡಿದ್ದಾನೆ ಅಂದ್ರೆ ನಮ್ಮ ಮುಖನೇ ಕಾಣಿಸ್ತಾ ಮಾಡಿದ್ದಾನೆ. ನಮಗೆಲ್ಲ ಜಗತ್ತೇ ಕಾಣಿಸುತ್ತೆ, ನಮ್ಮ ಮುಖ ನಮಗೆ ಕಾಣೋದಿಲ್ಲ. ನಮ್ಮ ಸ್ವರೂಪ ನಮಗೆ ಕಾಣೋದಿಲ್ಲ ಅಂತ ಅರ್ಥ. ಅದು ನಮ್ಮ ಮುಖ ಕಾಣಬೇಕಾದ್ರೆ ಕನ್ನಡಿ ಬೇಕು. ನಮ್ಮ ಸ್ವರೂಪ ಗೊತ್ತಾಗಲಿಕ್ಕೆ ಶಾಸ್ತ್ರ ಓದಬೇಕು ಅಂತ ಹೇಳಿದ್ದಾರೆ. ಶಾಸ್ತ್ರವೇ ಕನ್ನಡಿ. ಆದ್ದರಿಂದ ಆ ಲಕ್ಷಣಗಳಿಂದ ನಮ್ಮ ಸ್ವರೂಪ ತಿಳಿಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ. ಬಹಳ ಮುಖ್ಯವಾಗಿರತಕ್ಕಂಥ ಸಂದೇಶವನ್ನ ಅದಕ್ಕೆ ನೀ ಯಾರು ಗೊತ್ತಾ ಅಂತ ಹೇಳಿ. ಯಾರು ಸೂರ್ಯ ಕರ್ಣ, ಸೂರ್ಯನಿಗೆ ತನೆಯ ತಾನೇ ಯಾರು ಅಂತ ಗೊತ್ತಿಲ್ಲ. ತಾನು ರಾಧೇಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಹೇಳ್ತಾರೆ, ರಾಧೇಯನಲ್ಲ ಕರ್ಣ, ನೀನು ಕೌಂತೇಯ ಅಂತ ಹೇಳಿದಾಗ ದೊಡ್ಡ ಶಾಖ ಆಯಿತು. ಕರ್ಣನ ಜೀವನದಲ್ಲಿ ದೊಡ್ಡ ಆಘಾತ ಆಗುವ ಕರ್ಣ ನಿಜವಾಗ ಸಂತೋಷ ಪಡತಕ್ಕಂಥ ಸನ್ನಿವೇಶ, ಆದರೆ ಸಂತೋಷ ಪಡೋ ಸ್ಥಿತಿಯಲ್ಲಿ ಇಲ್ಲ. ಕೃಷ್ಣ ಹೇಳ್ತಾನೆ, ನೋಡು ಕರ್ಣ, ನೀನು ಸಾಕ್ಷಾತ್ ಪಾಂಡವರ ಅಣ್ಣ. ನೀನು ಬರೀ ಕುಂತಿ ಪುತ್ರ ಅಷ್ಟೇ ಅಲ್ಲ, ಪಾಂಡವರ ಅಣ್ಣ ನೀನು. ನಿನಗೆ ಜೀವನದಲ್ಲಿ ಒಳ್ಳೆ ಅವಕಾಶ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳುತ್ತಾನೆ. ಅವನು ಹುಟ್ಟಿದ ಕಥೆಯನ್ನೆಲ್ಲ ಹೇಳುತ್ತಾನೆ. ಇದೊತ್ತು ಅರ್ಥ ಮಾಡ್ಕೋಬೇಕು. ಕರ್ಣ ಸೂರ್ಯ, ಕೃಷ್ಣ ಸರ್ವೋತ್ತಮನಾದ ನಾರಾಯಣ. ಕರ್ಣಗೆ ತನೆಯಾಯುಕ್ತ ತನಗೇ ಗೊತ್ತಿಲ್ಲ. ಕೃಷ್ಣ ಕರ್ಣನ ಕಥೆಯೆಲ್ಲ ಹೇಳುತ್ತಾನೆ, ಹೇಗೆ ಹುಟ್ಟಿದ್ದು ಹೇಗೆ ಬಿಟ್ಟಿದ್ದೆಲ್ಲ ಹೇಳುತ್ತಾನೆ. ಅದನ್ನೇ ತಾನು ಹೇಳಿದ್ದಾನೆ, ವೇದಾಹಂ ಸಮತೀತಾನೆ ವರ್ತಮಾನಾನಿ ಚ ಅರ್ಜುನ, ಭವಿಷ್ಯಾಣಿ ಚ ಭೂತಾನಿ ಮಾಂತ್ಯವೇತನ ಕಶ್ಚನ. ನನಗೆಲ್ಲರೂ ಗೊತ್ತು, ಎಲ್ಲರೂ ನಾನು ತಿಳ್ಕೊಂಡಿಲ್ಲ. ಈ ಮಾತನ್ನು ಹೇಳಿದ್ದಕ್ಕೆ ದೃಷ್ಟಾಂತ ಇದೆ. ತನಗೇ ಗೊತ್ತಿಲ್ಲದ ಕರ್ಣನ ವಿಚಾರಗಳನ್ನ ಕರ್ಣ ತಿಳಿಯಾಗ ಮಾಡಿದ್ದು ಕೃಷ್ಣ. ನಿನ್ನ ಹುಟ್ಟು ಹೀಗಿದೆ, ಆದ್ದರಿಂದ ನೀನು ಪಾಂಡವರಲ್ಲಿ ಸೇರತಕ್ಕಂಥವನು, ಹಿರಿಯನಾದವನು. ನಿನಗೆ ಅವಕಾಶ ಕೊಡ್ತಾ ಇದ್ದೇನೆ, ಬಾ ಪಾಂಡವರ ಕಡೆಗೆ ಅಂತ ಕರೆಯುತ್ತಾನೆ. ಬಾ ಪಾಂಡವರ ಕಡೆಗೆ ಕೃಷ್ಣ ಅನೇಕ ಕಾರಣಗಳನ್ನು ಕೊಡ್ತಾನೆ. ಕೆರೆಯಲ್ಲಿ ಏನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ಕೃಷ್ಣ ಕರ್ಣನನ್ನ ಹಾಳು ಮಾಡಲಿಕ್ಕಿಂತ ಯೋಜನೆ ಮಾಡಿದ. ಕರ್ಣನ ಮನಸ್ಸನ್ನು ತಿಳಿಸಿಬಿಟ್ಟ. ದುರ್ಯೋಧನೆ ತೊಂದರೆ ಆಗಲಿಕ್ಕೊಂದು ಉಪಾಯ ಮಾಡಬೇಕಾ ಅಂತ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ಮುನೆ ಕರೆದ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಕೃಷ್ಣ ಹೇಳುತ್ತಾನೆ, ನೀನು ಕರೀತಾ ಇದ್ದೇನೆ, ನಾನು ಸುಮ್ಮನೆ ಕರೀತಾ ಇಲ್ಲ, ನಿನಗೆಲ್ಲ ಸೌಲಭ್ಯ ಸುಧಾರ ಮಾಡ್ತೇನೆ ಬಾ ಅಂತ ಕರೀತಾನೆ. ನಮ್ಮ ಪಕ್ಷಕ್ಕೆ ಬಾ, ಪಾಂಡವರ ಪಕ್ಷಕ್ಕೆ ಬಾ. ಸುಮ್ಮನೆ ಏನಾಗಿ ನೀನು ಮಾಡುತ್ತ ಕ್ಷಮಿಸಿಬಿಡ್ತೇವೆ ಅಷ್ಟೇ ಅಲ್ಲ, ನಿನಗೆ ಉನ್ನತವಾದ ಸ್ಥಾನವನ್ನು ಕೊಡಿಸ್ತೇನೆ ಅಂತ ಹೇಳುತ್ತಾನೆ. ಎಷ್ಟು ಉನ್ನತವಾದ ಸ್ಥಾನ ಅಂದ್ರೆ ನೀನೇ ರಾಜ, ಇನ್ನಾರು ಅದಕ್ಕಿಂತ ಅವಕಾಶ ಕೊಡ್ತಾರೆ? ಬೇರೆ ಪಾರ್ಟಿಯನ್ನು ಕರೆದು ನೀನೇ ಪ್ರಧಾನಿ ಎಷ್ಟಾದ್ರೂ ಕೊಡ್ತಾರಾ? ಎಷ್ಟು ಮಿನಿಸ್ಟ್ರಿಗೂ ಕೊಡಲು ಎಷ್ಟೋಕಲ್ಲ ಅವರಿಗೆ. ಅಂತ ನೀನೇ ಪ್ರಧಾನ ವ್ಯಕ್ತಿ, ನಿನಗೆ ಪಟ್ಟಕಟ್ಟು ಧರ್ಮರಾಜ ಯುವರಾಜ, ನೀನು ಮಹಾರಾಜ, ಹಾಗೆ ಮಾಡ್ತೇನೆ ಬಾ ಅಂತ ಹೇಳ್ತಾನೆ. ಈ ಮಾತು ಕೃಷ್ಣ ಹೇಳಬೇಕಾದ್ರೆ ಇನ್ನೊಂದು ಮುಖ ನೋಡಬೇಕು. ನಾನು ಪಾಂಡವರು ಹೇಳಿ ಟ್ರೈ ಮಾಡ್ತೇನೆ ಅಂತ ಕೃಷ್ಣ ಹೇಳಿಲ್ಲ, ಬಾರೇ ಮಾಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಪಾಂಡವರು ಎಲ್ಲರೂ ತನ್ನ ಮಾತನ್ನು ಕೇಳಿಯೇ ಕೇಳ್ತಾರೆ. ಯದ್ಭೀಷ ಉದೈತಿ ಸೂರ್ಯ, ಇವತ್ತು ಅರ್ಥ ಮಾಡಿಕೊಂಡ್ರೆ ಸೂರ್ಯಚಂದ್ರಾದಿಗಳನ್ನ ಭಗವಂತ ಅನ್ಕೊಂಡು ಗಡಗಣ ನಡುತ್ತಾರೆ. ಇವತ್ತು ಮೃತ್ಯುರ್ಭಾಗತಿ ಪಂಚಮಃ, ಯಮದೇವರು ಭಗವಂತನ ಗಂಜಿ ನಡೀತಾರಂತೆ. ಯಮದೇವರು ಯುಧಿಷ್ಠಿರ ಧರ್ಮರಾಜ ನನ್ನ ಮಾತು ಕೇಳೇ ಕೇಳ್ತಾನೆ, ಎಷ್ಟು ಸ್ಪಷ್ಟ ಇದೆ. ಪ್ರಯತ್ನ ಮಾಡ್ತೇವೆ ಅಂತ ಕೃಷ್ಣ ಮಾತಾಡೋದಿಲ್ಲ, ನಾನು ಮಾಡಿಸೇ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಇದೆಲ್ಲ ಏನ್ ತೋರಿಸುತ್ತೆ, ಆತ ಸಾಕ್ಷಾತ್ ಭಗವಂತ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಕ್ಕಂತ ಮಾತು. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಆಗಿವ, ನನ್ನನ್ನ ಪ್ರತಿಯೊಬ್ಬರು ಕೂಡ ಅವಲಂಬಿಸಿದ್ದಾರೆ, ನನಗೆ ಅಧೀನರಾಗಿದ್ದಾರೆ ಅಂತ ಕೃಷ್ಣ ಹೇಳೋ ಮಾತನ್ನು ಸತ್ಯ ಬರ್ತಾ, ನೀನು ಮಹಾರಾಜನಾಗ್ತಿ, ಧರ್ಮರಾಜ ಯುವರಾಜನಾಗ್ತಾನೆ, ಇಂಥ ಅವಕಾಶ ಯಾರು ಕೊಡ್ತಾರೆ? ಯಾರೋ ರೀತಿಯಲ್ಲಿ ಕೃಷ್ಣ ತರಿದರೆ ಅವರೆಲ್ಲ ಸೌಭಾಗ್ಯವನ್ನೇ ಕೊಡ್ತೇನೆ ಅಂತ ಹೇಳುತ್ತಾನೆ. ಅಷ್ಟೇ ಅಲ್ಲ ಕರ್ಣ, ನಿನಗೆ ಇನ್ನಿತರ ಅನೇಕ ಪ್ರಶ್ನೆ ಬರಬಹುದು. ಭೀಮಾರ್ಜುನರಿದ್ದಾರೆ, ಇಷ್ಟರಲ್ಲೂ ಬಹಳ ಸ್ವಲ್ಪ ಶಾಂತ ಸ್ವಭಾವ ಒಪ್ಪೊಂಡು ಒಪ್ಕೊಂಡ್ಬಿಡಬಹುದು. ಭೀಮಾರ್ಜುನರು ಒಪ್ಕೊಂಡು ಬಿಡ್ತಾರ ಅಂತ ಪ್ರಶ್ನೆ ಬರಬಹುದು. ಭೀಮಾರ್ಜುನರು ಒಪ್ಕೊಂಡು ಬಿಡ್ತಾರ ಅಂತ ಕೃಷ್ಣ ಹೇಳುತ್ತಾನೆ, ಭೀಮ ಅವರಿಗೆ ಛತ್ರ ಹಿಡಿದು ಕಾಲ್ ಮಾಡ್ತೇನೆ ಅಂತ ಹೇಳುತ್ತಾರೆ. ಭೀಮ ಶ್ವೇತ ಛತ್ರ ಹಿಡಬೇಕು ಅಂದ್ರೆ ನಿನಗೆ ನೆಮ್ಮದಿ ಕೊಡಬೇಕು ಅಂತ. ಶ್ವೇತಸತ್ರ ಹೇಳಿದ ಅದಕ್ಕೋಸ್ಕರ, ನೆಮ್ಮದಿ ಛತ್ರ ಹಿಡಿಯೋರು ಗೊತ್ತಲ್ಲ, ತಾಪ ಪರಿಹಾರಕ್ಕೋಸ್ಕರ ನಿನಗೆ ವಾಯುದೇವರಿಂದ ಹಿತ ಆಗಬೇಕು. ಈ ಮಾತನ್ನು ಭೀಮ ನಾನು ಮಾತು ಕೇಳ್ತೇನೆ ಅಂತ ಹೇಳಬೇಕಾದ್ರೆ, ಭೀಮ ಜೀವೋತ್ತವೇ ಸರ್ವೋತ್ತಮ ಅಂತ ಆಯ್ತಲ್ಲ. ಯಥ ಕೃಷ್ಣದಸೇ ಸರ್ವೇ ಭೀಮಾದ್ಯಾ ಸಮ್ಯಗೀರಿತಾಹ, ಕೃಷ್ಣನ ವಶದಲ್ಲಿ ಭೀಮಾದಿಗಳು ಎಲ್ಲರೂ ಇದ್ದಾರೆ ಅಂತ ಹೇಳೋದಕ್ಕೆ ದೊಡ್ಡ ಮಾತು. ಧರ್ಮಾಯಿ ರೋಪಿಸಿಬಿಡ್ತೇನೆ, ಭೀಮಾದಿಗಳ ಬೇಕು ನೋಡೋಣಂತೆ ಅಂತ ಹೇಳೋದಿಲ್ಲ ಮತ್ತೆ, ಅಥವಾ ಉಪಯೋಗವಾಗಿಲ್ಲ ಅಂತ ಹೇಳೋದಿಲ್ಲ, ಅವ್ರು ಉಪಯೋಗಿಸ್ತಾರೆ ಒಪ್ಪಿಸ್ತೇನೆ. ಇದೆಲ್ಲ ಕೂಡ ಭೀಮನ ಬಗ್ಗೆ ಕೃಷ್ಣನಿಗಿದ್ದಂತ ಪೂರ್ಣ ವಿಶ್ವಾಸ. ಅದರ ಜೊತೆಗೆ ಅರ್ಜುನ ನೋಡಿ, ಇಬ್ಬರು ದಗ್ಧ ವೇರಿಗಳು ಕರ್ಣಾರ್ಜುನರು ಅಂತ ಅರ್ಜುನ ಏನ್ ಮಾಡ್ತಾರೆ, ಏರಿ ಯೋಚನೆ ಮಾಡಬೇಡ, ನಿನಗೆ ಅನುಯಾಯ ಇರ್ತಾನೆ ಅರ್ಜುನ, ಆಯ್ತಾ, ಎಲ್ಲ ರೀತಿ ಗೌರವವನ್ನು ಕೊಡ್ತಾರೆ, ನಕಲಸಹದೇವರು ನನಗೆ ಶರಣಾಗ್ತಾರೆ, ವಿರೋಧದ ಹೆಸರೇ ಇಲ್ಲ, ಆರಾಮಾಗಿರ್ಬೋದು ಬಾ ಅಂತ ಕರೀತಾರೆ. ಇಂಥ ಅವಕಾಶವನ್ನು ಯೋಚನೆ ಮಾಡಿದರೆ ನಿಜವಾಗಲೂ ಕೂಡ ಕೃಷ್ಣನಂತ ಕರುಣಾಳ ಮತ್ತೊಬ್ಬನಿಲ್ಲ. ಇಂಥ ಸನ್ನಿವೇಶದಲ್ಲಿ ಈ ಸಮಯದೊಳಗೆ ಇಡೀ ವಿಶ್ವವನ್ನು ಒಪ್ಪಾಗಿ ನನ್ನ ಪಟ್ಟಾಭಿಷೇಕ ಮಾಡ್ತೇನೆ, ಎಲ್ಲ ವಿಧವಾದ ಭೋಗಭಾಗ್ಯಗಳನ್ನು ಕರುಣಿಸ್ತೇನೆ, ನನ್ನ ಪ್ರೀತಿ ನಿನಗೆ ಸಿಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಗೆ ಪಾತ್ರನಾಗ್ತಿ ನೀನು, ಬಾ ಕರ್ಣ ಅಂತ ಕರೆವನಂತೆ. ಬಹುಶಃ ಕರ್ಣನಿಗೆ ಜೀವಮಾನದಲ್ಲಿ ಇದಕ್ಕಿಂತ ದೊಡ್ಡ ಅವಕಾಶ ಇರುವ ಸಾಧ್ಯವೇ ಇಲ್ಲ. ಬಹುಶಃ ಬೆಸ್ಟ್ ಚಾನ್ಸ್ ಇರುವಂತೆ, ಬೆಸ್ಟ್ ಅಂದ್ರೆ ದಿ ಬೆಸ್ಟ್ ಚಾನ್ಸ್. ಕರ್ಣ ಅದು ಪುತ್ರ ಕೊಡ್ಲಿಕ್ಕೆ ಶುರು ಮಾಡುತ್ತಾನೆ, ಯಾರೇ ಕೇಳಿದ್ರೆ ಕಣ್ಮಿತ್ಕೊಂಡು ಹೋಗಬೇಕಾಗಿತ್ತು ಕರ್ಣ. ಆದ್ರೆ ಕರ್ಣ ಹೇಳುತ್ತಾನೆ, ಕೃಷ್ಣ ನನಗೆ ಆಶ್ಚರ್ಯವಾಗ್ತಾ ಇದೆ, ನಾನು ಇಂಥವನ್ನು ನನಗೆ ಗೊತ್ತಿರಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಯಿತು, ಆದರೆ ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತೇನೆ, ನಾನು ಬರೋದಿಲ್ಲ, ನಾನು ಇದೇ ಪಕ್ಷದಲ್ಲಿ ಉಳಿತೇನೆ, ಪಾಂಡವರ ಪಕ್ಷಕ್ಕೆ ಬರೋದಿಲ್ಲ. ಯಾತಕ್ಕೆ ಬರೋದಿಲ್ಲ, ಕಾರಣ ಹೇಳೋದು ಶುರು ಮಾಡ್ತಾರೆ. ತುಂಬಾ ಜನ ಕರ್ಣ ಏನು ಕಾರಣ ಹೇಳಿದಂತ ಗೊತ್ತಿಲ್ಲ, ಕರ್ಣ ಹೇಳಿದ ಕಾರಣಗಳ ವಿಶ್ಲೇಷಣೆ ಜನ ಮಾಡಿಲ್ಲ, ಕರ್ಣ ಏನೋ ಹೇಳಿಬಿಟ್ಟ ಬಂದ್ಬಿಟ್ಟ ಅಂತ ತಿಳ್ಕೊಂಡಿರ್ತಾರೆ. ಕರ್ಣ ಹೇಳ್ತಾ ಹೋಗ್ತಾನೆ. ಮೊದಲನೆಯ ಕಾರಣ, ಕೃಷ್ಣ ನಾನು ಈ ಸೂತಪುತ್ರನಾಗಿ ಬೆಳೆದಿದ್ದೇನೆ, ಸೂತಪುತ್ರನಾಗಿ ಬೆಳೆದ ನಾನು ಅಧಿರಥ ರಾಜೆಯರಿಗೆ ಸ್ವಂತ ಮಗನಂತನೇ ಬೆಳೆದು ಬಿಟ್ಟಿದ್ದೆ, ಈಗ ನಾನು ಅವರನ್ನೆಲ್ಲ ಬಿಟ್ಟು ಬರಲಾರೆ ಅಂತ ಹೇಳುತ್ತಾರೆ. ಅಧಿ ಕರ್ಣ ಸ್ಪಷ್ಟ ಕೊಡೋ ಕಾರಣ, ಅಧಿರಥ ಈ ರಾಜವರನ್ನು ಬಿಟ್ಟು ಬರೋದಿಲ್ಲ, ನನ್ನ ಮಗ ಅಂತ ಹೇಳ್ಕೊಂಡು ಬೆಳೆಸಿಬಿಟ್ಟಿದ್ದಾರೆ, ಅಷ್ಟೇ ಅಲ್ಲ, ಆ ಸೂತ ಬರತನದಲ್ಲಿ ನಾನು ಮದುವೆ ಆಗಿದ್ದೇನೆ ಅಂತ ಹೇಳಿದ್ದಾನೆ. ಹೆಂಡಂದ್ರು ಸೂತ ಜಾತಿಯವರು, ನನಗೆ ಮಕ್ಕಳಾಗಿದ್ದಾರೆ, ನನ್ನ ಸೊಸೆಯಂದ್ರು ಸೂತ ಜಾತಿಯವರು, ಎಲ್ಲ ಜಾತಿಯಲ್ಲಿ ಆಳವಾದ ಡೀಪ್ ರೂಟೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೇವಲ್ಲ, ಆಳವಾದ ಸಂಬಂಧ ಬೇರೂರಿ ಬಿಟ್ಟಿದೆ, ಅವ್ರನ್ನೆಲ್ಲ ಬಿಟ್ಟು ಬರಲಿಕ್ಕಾಗೋದಿಲ್ಲ, ವಿಶೇಷತಃ ರಾಜೆಯನ್ನು ಬಿಟ್ಟು ಬರಲಿಕ್ಕಾಗೋದಿಲ್ಲ. ನಮಗಿಬ್ಬರು ರಾಜೆಯರು, ಕೃಷ್ಣನಿಗೊಬ್ಬ ರಾಜ, ಕರ್ಣನಿಗೊಬ್ಬ ರಾಜ, ಕೃಷ್ಣನ ರಾಜೆಯೊಬ್ಬರು ಕಾಲ್ಪನಿಕ ಅಷ್ಟೇನೆ, ಅದು ಭಾಗವತದಲ್ಲಿ ಬರೋದಿಲ್ಲ, ಈ ಕರ್ಣನ ರಾಜೆಯಿಂದ ತಾಯಿ ಅಷ್ಟೇನೆ, ತಾಯಿಯಾಗಿದ್ದ ಬಿಟ್ಟು ಬರೋದಿಲ್ಲ ಅಂತ ಹೇಳುತ್ತಾನೆ. ನೋಡೋದು ಅನ್ಸುತ್ತೆ ಬಹಳ ಒಳ್ಳೆ ಮಾತಾಡ್ತಾನೆ ಕರ್ಣ, ಪಾಪ ಎಷ್ಟು ನಿಷ್ಠೆ ಇದೆ ಕರ್ಣನಿಗೆ, ತಂದೆ ತಾಯಿನ ಬಿಟ್ಟು ಯಾಕೆ ಹೋಗ್ತಾನೆ ಪಾಪ, ಆದರ್ಶಪ್ರಾಯ ಮಾತಾಡ್ತಾನೆ ತಿಳ್ಕೊಂಡ್ಬಿಡುತ್ತೆ. ಆದರೆ ಇದಕ್ಕೆ ಕೃಷ್ಣನ ಉತ್ತರ ಸಿದ್ಧ ಇದೆ, ಕರ್ಣ ರಾಜನಾಗು ಬಾ ಅಂತ ಕೃಷ್ಣ ಕರೀತಿದ್ದಾನೆ, ಅವನೆಲ್ಲ ಬಿಟ್ಟು ಬಾ ಅಂತೇನು ಅರ್ಥ ಅಲ್ಲ, ಕರ್ಣ ಅಲ್ಲಿ ಹೋದ್ರೆ ಭದ್ರತರಾಯರು ಬಿಟ್ಟು ಹೋಗಬೇಕಿಲ್ಲ, ಕರ್ಣ ಸನ್ಯಾಸತ್ವ ಮಾತ್ರ ಕರೀತಾ ಇಲ್ಲ, ಸನ್ಯಾಸಿ ಆದರೆ ಮಠಾಧಿಪತಿಯಾದ್ರೆ ಬಿಟ್ಟು ಹೋಗ್ಬಿಟ್ಟು, ಅದನ್ನೇ ಬಿಡೋದಿಲ್ಲ ಅಂತ ಕಾಲ ಇದು. ಅಂತ ಕಾಲದೊಳಗೆ ಕರ್ಣನನ್ನ ಬಂದು ರಾಜನಾಗುವಂತ ಕರೆದ್ರೆ, ರಾಜ ಮಹಾರಾಜ ಜೊತೆಗೆ ಅಪ್ಪ ಇರಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ಸನ್ಯಾಸಿಗಳನ್ನ ತಾಯಿ ಕೂಡ ಜೊತೆಗಿರಬಹುದು, ಅಷ್ಟರ ಮಟ್ಟಿಗೆ ಸ್ಥಾನ ಇದೆ. ಮಹಾರಾಜರಿಗಂತೂ ತಂದೆ ತಾಯಿಗಳ ಭಾರಿ ಜೋರ ನೋಡಿಕೊಳ್ಳತಕ್ಕಂಥ ಅವಕಾಶ ಇದೆ, ಅದೆಲ್ಲ ಕರ್ಣನ ಬಿಟ್ಟುಕೊಡಬಿಲ್ಲ ಅಂತ ಕೇಳಬೇಕು. ಈ ಮಧ್ಯೆ ಕೃಷ್ಣ ಬಿಡಿಸಕ್ ಹೋಗೇ ಇಲ್ಲ, ಈ ಮಧ್ಯೆ ಬಿಡಿಸಕ್ ಒಳ್ಳೆ ಸ್ಥಾನ ಕೊಡ್ತೇನೆ, ಪ್ರಮೋಷನ್ ಕೊಡಿಯೋ ಕಳಿಸ್ಬಿಟ್ಟು ಕಾಪ ಮಾಡಿ ಬಿಟ್ಟಿರೋದಿಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಅದಕ್ಕೆ ಅವರಿಗೂ ಪಾಪ ಮೆಡಿಕಲ್ ಏಡಿಂದೆಲ್ಲ ಕೊಡ್ತಾರೆ ಪಾಪ. ಮತ್ತೆ ಬರೀ ಅಲ್ಲ, ಇದೇ ಕಷ್ಟ, ಎಲ್ಲ ಸೌಲಭ್ಯವನ್ನು ತಂದೆ ತಾಯಿಗಳಿಗೆ ಪ್ರೈವೇಟ್ ಕಂಪನಿಗಳು ಕೊಡ್ತಿರ್ಬೇಕಾದ್ರೆ ಸರ್ವೋತ್ತಮನಾದ ಕೃಷ್ಣ ಪೂರ್ಣ ಅವಕಾಶವನ್ನು ಕೊಡುತ್ತಿದ್ದಾನೆ. ಕರ್ಣಕ್ಕೆ ಕಾರಣ ಹೇಳುತ್ತಾರೆ ಅಂದ್ರೆ ಅಸಂಬದ್ಧ ಕಾರಣ ಅಂತ ಅರ್ಥ. ಅಸಂಬದ್ಧ ಕಾರಣ ಸಂಧಾನ ಮಾಡು ಅಂತ ಹೇಳಿದ್ರೆ ಆಫೀಸಿಗೆ ಬೇಕಾಗುತ್ತೆ ಅಂತಾರೆ, ಆಫೀಸ್ ಆರೋಗ್ಯ ಆಫೀಸಿದೆ ಅವನಿಗೆ ಸೂರ್ಯಸ್ವರ ಸಂಬಂಧನೇ ಇಲ್ಲ, ಅದಕ್ಕೆ ಅವರು ಆಫೀಸ್ ಬೇಕಾಗುತ್ತೆ. ಸಂಧಾನ 7-9 ಗಂಟೆಗೆ ಇದ್ರೆ ಪರವಾಗಿಲ್ಲ, ಅವನು ಆರೋಗ್ಯ ಸಂಧಾನ ಮಾಡಿ ಆಫೀಸ್ ಬೇಕಾಗುತ್ತೆ ಅಂದ್ರೆ ಅಸಂಬದ್ಧ ಮಾತುಗಳು ದುಷ್ಟಾಂತ ಇರುವಂತೆ. ನೀನು ಅವರ ಸಮೀಪನೇ ಬಾ, ಏನ್ ತೊಂದರೆ ಇದೆ, ಎಲ್ಲರನ್ನೂ ಕರ್ಕೊಂಡು ಬಾ, ಏನು ಸಮಸ್ಯೆ ಇಲ್ಲ, ಅವರಿಗೆ ಸ್ಥಾನಮಾನ ಸಿಗುತ್ತೆ. ಈ ಮಧ್ಯೆ ಅನೇಕರಿಗೆ ಗೊತ್ತಿಲ್ಲ, ಸೂತ ಜಾತಿಯವರಿಗೆ ಬ್ರಹ್ಮಾಸ್ತ್ರ ಮೊದಲಾದ ವಿಶ್ವಶಾಸ್ತ್ರದ ಉಪದೇಶ ನಿಷಿದ್ಧನೇ ಹೊರತು ಅವರಿಗೆ ಬೇರೆ ಎಷ್ಟೋ ಅವಕಾಶಗಳು ಉಂಟು. ಕ್ಷತ್ರ ಜಾತಿಯಲ್ಲಿ ಸೇರೋದಕ್ಕೆ ತುಂಬಾ ಅವಕಾಶ ಸೂತ ಜಾತಿಯಲ್ಲಿ ಉಂಟು. ಅದನ್ನು ಹೇಳ್ತಾರೆ, ಈ ಕೀಚಕ ಸೂತ ಜಾತಿಯವನು, ವಿರಾಟರಾಜ ಕ್ಷತ್ರಿಯ, ಅದು ಸುಧೇಷ್ಠಾದವರು ಸೂತ ಜಾತಿಯವರು, ಉತ್ತರ ಅವರ ಮಗಳು, ಉತ್ತರ ಕುಮಾರ ಅವರ ಮಗಳು, ಉತ್ತರನ ಅವನ ಮದುವೆ ಮಾಡ್ಕೋತಾರೆ. ಮತ್ತೆ ಅಂದಮೇಲೆ ಸೂತ ಜಾತಿಗೂ ಕ್ಷತ್ರಿಯ ಜಾತಿಗೂ ಕೂಡ ಸಂಬಂಧ ನಿಷೇಧ ಇಲ್ಲ. ಅಂದಮೇಲೆ ಕರ್ಣ ಬರೋದಿಲ್ಲ ಅಂತ ಹೇಳಿ ಕಾರಣನೇ ಇಲ್ಲ, ಅದು ತಾನೇ ತೋಚಿಕೊಂಡು ಅಸಂಬದ್ಧ ಕಾರಣ ಕೊಡ್ತಾನೆ ಹೊರತು ಸುಸಂಬದ್ಧ ಕಾರಣ ಅಲ್ಲ. ಮೊದಲನೇ ಇನ್ನು ಎರಡನೇದಾಗಿ, ಕೃಷ್ಣ ನಾನು ದುರ್ಯೋಧನ ಜೊತೆ ಬೆಳೆದಿದ್ದೇನೆ, ನನಗವನು ಸಾಕಷ್ಟು ನಂಬಿಕೆಯಿಂದ ನನ್ನನ್ನು ಬೆಳೆಸಿ ಮುಂದೆ ಯುದ್ಧದಲ್ಲಿ ನನ್ನಿಂದ ಯುದ್ಧ ಗೆಲ್ಲಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಇಂತಹ ಹೊತ್ತಿನಲ್ಲಿ ನಾನು ಅವನ ಪಕ್ಷವನ್ನು ಬಿಟ್ಟು ಬರಲಿಕ್ಕೆ ತಯಾರಾಗಿಲ್ಲ, ನಾನು ನಂಬಿದ್ದ ನಂಬಿಕೆ ದ್ರೋಹವಾಗುತ್ತೆ ಬಿಟ್ಟು ಬರೋದಿಲ್ಲ. ಇದು ಕಾರಣ ಕೊಟ್ಟ ಎರಡನೇ ಕಾರಣ ಇದು. ನೋಡೋದಕ್ಕೆ ಅವಳು ಬಹಳ ಇಷ್ಟ ಆದಂತ ಕಾರಣ, ಮಾತಾಡಿದ್ದು ಸರಿ ಅಂತ ನಮಗನಿಸುತ್ತೆ. ಆಗ ಯೋಚನೆ ಮಾಡಬೇಕು, ದುರ್ಯೋಧನ ಎಂಥವನು, ಅವನ ನಂಬಿಕೆ ದ್ರೋಹವಾಗುತ್ತೆ ಅಂತ ಹೇಳೋದಾದ್ರೆ ಮತ್ತು ಕಳ್ಳಕ್ಕಾಗಿ ಇಷ್ಟವಾಗಿರಬೇಕು ಅಂತ ಹೇಳಿದಾಗುತ್ತೆ ಅಷ್ಟೇ. ಕಳ್ಳಕ್ಕಾಗಿ ಇಷ್ಟವಾಗಿರಬೇಕು ಅಂತ ಯಾರು ಹೇಳ್ತಾರೆ? ದುರ್ಯೋಧನ ಮಹಾಪಾಪಿಷ್ಠನಾದವನು. ಈ ಮಧ್ಯೆ ಪಾಂಡವರ ಸೊತ್ತನ್ನೇ ತಾನು ಇಟ್ಟುಕೊಂಡು ಮೆರಿತಾ ಇದ್ದವನು. ಅಂಥವನಿಗೆ ದ್ರೋಹವಾಗುತ್ತೆ ಅಂತ ಹೇಳೋದಾದ್ರೆ ನಿಷ್ಠೆಗೆ ಅರ್ಥ ಏನಾಗಿದ್ರೆ? ದ್ರೋಹ ಆಗಬಾರದು ಅನ್ನೋ ಮಾತು ಏನರ್ಥ? ಸಜ್ಜನರಿಗೆ ದ್ರೋಹವಾಗಬಾರದು, ಒಳ್ಳೆಯವರಿಗೆ ದ್ರೋಹವಾಗಬಾರದು ಅಂತ ಹೇಳಬೇಕೆ ಹೊರತು ಇವತ್ತು ಯಾರಿಗೂ ದ್ರೋಹವಾಗಬಾರದು ಮಾತು ಅರ್ಥನೇ ಇಲ್ಲ. ಇವತ್ತು ಆದ್ರೆ ಕಳ್ಳ ಹೇಳಿ ಪೊಲೀಸ್ ಇರ್ತಾರೆ, ಕಳ್ಳನ ಸಾ ದ್ರೋಹ ಮಾಡಿಬಿಟ್ರೆ ಕಷ್ಟವನ್ನೇ, ಪಾಪ ಎಂತ ಮಕ್ಕಳನ್ನ ಬಿಡ್ತಾರೆ ಏನು ಗೊತ್ತಿಯೋ, ಪಾಪ ಈ ಕಡೆಯಿಂದ ಓಡ್ತಾನೆ ಈ ಕಡೆಯಿಂದ ಹಿಡಿದುಬಿಟ್ರೆ ಮೋಸ ಮಾಡಬೇಕಾಗುತ್ತೆ. ನಾವು ಮತ್ತವನು 20-10 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾರೆ, ನಾವು 10 ಕಿಲೋಮೀಟರ್ ಸ್ಪೀಡಲ್ಲಿ ಓಡುವ, ಫಾಸ್ಟ್ ಓಡಿಬಿಟ್ರೆ ಅವ್ರು ಮೋಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಜನ್ಮದ ಹೇಳಿಕೆ ಅದರಲ್ಲಿ ಆಗಿದೆ. ಕಳ್ಳ ಕಳ್ಳನಾಗೆ ಉಳಿತಾ ಓನಾಗೆ ಉಳಿತಾನೆ, ಅದೆಲ್ಲ ಅಲ್ಲ. ಅದು ಒಂದು ಇವತ್ತು ಮೋಸಗಾರರಿಗೆ ನಿಷ್ಠೆ ಅಂದ್ರೆ ಅರ್ಥ ಇಲ್ಲ ಎಂದು ಯೋಚನೆ ಮಾಡಬೇಕು. ನಿಷ್ಠೆ ಸದ್ಯಕ್ಕೆ ಕೆಟ್ಟ ಅರ್ಥ ಮಾಡ್ಕೊಂಡಾಗುತ್ತ. ನಿಷ್ಠೆ ಇಷ್ಟಕಾಲದಲ್ಲಿ ಬಿಡೋದಿಲ್ಲ, ಬಹಳ ನಿಷ್ಠೆಯಿಂದ ಇರ್ತೇನೆ, ಏನರ್ಥ ಅದಕ್ಕೀಗ? ಅದು ನಿಷ್ಠೆ ಅಲ್ಲ. ಸಂಧಾನ ಬಿಡೋದಿಲ್ಲ ನಿಷ್ಠೆ, ಅದಕ್ಕೆ ಅರ್ಥ ಇದೆ. ಸಂಧಾನ ಬಿಡೋದಿಲ್ಲ ಅವರು ನಿಷ್ಠೆ, ಪೂಜೆ ಬಿಡುವಾಗ ನಿಷ್ಠೆ, ಈ ಕುಡಿಗೆ ಕುಡಿಯೋದು ಬಿಡೋದಿಲ್ಲ ತಿನ್ನೋದು ಬಿಡೋದಿಲ್ಲ ನಿಷ್ಠೆ ಅಲ್ಲ. ಅದೊಂದು ಚಟ ಅಂತ ಕರೀತಾರೆ, ದುರ್ವ್ಯಸನ. ಅದು ಬರೀ ವ್ಯಸನ ಅಲ್ಲ, ದುರ್ವ್ಯಸನ. ದುರ್ಯೋಧನವಂತವನ ಜೊತೆಗೆ ಇಂಥ ಅಟ್ಯಾಚ್ಮೆಂಟ್ ಇಟ್ಕೊಂಡು ಏನರ್ಥ? ಹಿಂದೆ ಒಂದು ಮಾತು ಹೇಳಿದ್ದು ನಾಲ್ಕು ಇರೋದು, ಯಾರು ಏಕಾಶ ಉಪವಾಸ ಮಾಡೋದೇನೆ? ಯಾರು ದುರ್ಗ ಚಿತ್ರದಲ್ಲಿ ಇದ್ದಾಗ ಪ್ರಸಂಗ ನಡೀತು, ಏಕಾಶ ಉಪವಾಸ ಮಾಡ ಗಂಗಾಂತ ಇಬ್ಬರು ಮಾಡೋದೇನೆ? ಒಂದು ದಿವಸ ಬಂದರು, ಇವತ್ತು ಏಕಾಶ ಉಪವಾಸ ಮಾಡಲಿಲ್ಲ ಅಂತ ಹೇಳಿದ್ರು ಅವತ್ತಿನ ದಿವಸ. ಯಾತಕ್ಕೆ ಅಂತ ಕೇಳಿದ್ರೆ, ನಮ್ಮ ಫ್ರೆಂಡ್ಸ್ ಡೆಲ್ಲಿಯಲ್ಲಿ ನಾವಿದ್ದಾಗ ತುಂಬಾ ನಮಗೆ ಹೆಲ್ಪ್ ಮಾಡಿದ್ರು, ಅವರು ನಮ್ಮ ಭಾರಿ ಕ್ಲೋಸ್ ಫ್ರೆಂಡ್ಸ್, ಇವತ್ತು ಇದಕ್ಕಿಂತ ಬೆಳೆ ಊರಿ ಬಂದುಬಿಟ್ರು, ಅದಕ್ಕೆ ಅಡುಗೆ ಮಾಡಾಕ್ಬೇಕಾಯ್ತು ಅಂತ ಹೇಳಿದ್ರು. ಅಲ್ಲಿ ಅಡುಗೆ ಮಾಡಾಕ್ಬೇಕಾಯ್ತು, ನೀವು ನಾಳೆ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿಲ್ಲ, ಅರ್ಜೆಂಟ್ ಇವತ್ತೇ ಹೋಗೋರಿದ್ರು ಅವರು, ಉಪವಾಸ ಆತ ಕಳಿಸ್ಬೇಕು ಅಂತ ಅಡುಗೆ ಮಾಡಿ ಹಾಕಿಬಿಟ್ವಿ. ಸರಿ ಮುಂದೆವರು ಅಂತ ಕೇಳಿದ್ರು, ಕದ್ರು ಕೊಡಬೇಕು ಅಂತ ಊಟ ಮಾಡಿಬಿಟ್ಟು ಜೊತೆ ಮುಗಿತಲ್ಲ ಕಥೆ. ಎಂತ ನಿಷ್ಠೆ ಇರೋ ಒಂದು ಅಂದ್ರೆ, ಅವರು ಬೇಜಾರಾಗತ್ತೆ ಅಂತ ನಿಷ್ಠೆ ಬಂತ ಹೊರತು ಹರಿದಿನ ದೇವರು ಬೇಜಾರಾಗತ್ತೆ ಯೋಚನೆ ಮಾಡಲಿಲ್ಲ ಅವರು. ಬರೀ ಬಂದು ಯಾರೋ ಪರಿಚಯ ಇರೋರು, ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತ್ರ ಗತಿ, ತಂದೆ ನೀನೇ ನನಗೆ ಕೃಷ್ಣ, ತಾಯಿ ಇಂದಿರೇ ದೇವಿ, ಎಲ್ಲ ದೇವರಾಗಿದ್ದಾರಂತ ದೇವರಾಗಿ ದ್ರೋಹ ಮಾಡಕ್ ಬರ್ತದೆ, ಹರಿದ್ರವನ್ನು ಬಿಳಕ್ ಬರುತ್ತೆ, ಯಾರೋ ಫ್ರೆಂಡ್ಸ್ ಎಂದೋ ಒಂದು ಇಸ್ಕೊತಿದ್ರು ಬಿಳಕ್ ಬರೋದಿಲ್ಲ ಅಂತ ಕೇಳಿದ್ರೆ ಎಂತ ಕುಯುಕ್ತಿ ಇದು ಒಂದು? ಇದಕ್ಕೆ ನಾವು ಹೇಳಬೇಕಾಗಿತ್ತು, ಇವತ್ತು ಏಕಾಚಿ ಬಂದಿದ್ದೀರಿ, ದಯವಿಟ್ಟು ಇರಿ, ನಾಳೆ ಪ್ರಯಾಣ ಮಾಡ್ಕೊಂಡು ಹೋಗಿ, ಇಲ್ಲದೆ ಹೋದ್ರೆ ಈ ಹೋಗಿ ಬಿಡಿದ್ರೆ ಸತ್ತು ಬಂದ್ವಿ ಅಷ್ಟೇ, ಅದು ಬರೆದೇ ತಿದ್ದಾಗ ಹೋಗ್ಬಿಡಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ರಥ ಬಿಡೋದ ಕೆಲಸಗಳಲ್ಲ ಅವೆಲ್ಲ ಕೂಡ. ಮಿಲಿಟ್ರಿಗೆ ಹೋಗೋದಕ್ಕೆ ನಾಳೆ ಫ್ರೆಂಡ್ಸ್ ಮದುವೆ ಬಿಟ್ಟು ಹೋಗಬೇಕಾಗುತ್ತೆ, ನೆಟ್ಟೋತನ ಮದುವೆ ಸ್ಟಾರ್ಟ್ ವಾಲ್ ಸ್ಟಾರ್ಟ್ ಸ್ಟಾರ್ಟ್ ಇನ್ನೇ ತಪ್ಪು ಹೋಗಬೇಕು, ಇರಲಿಕ್ಕಾಗೋದಿಲ್ಲ. ಯಾವ ಕೆಲಸಕ್ಕೂ ಕೊಡೋದಿಲ್ಲ. ಲೌಕಿಕ ಯುದ್ಧಕ್ಕೆ ಎಷ್ಟು ಬೆಲೆ ಇರಬೇಕಾದ್ರೆ ಅಧ್ಯಾತ್ಮಕ್ಕೆ ಎಷ್ಟು ಮಹತ್ವ ಇರಬೇಕು? ಇವರೆಲ್ಲ ಮಾತಾಡಲೇಬಾರದು. ಅಧ್ಯಾತ್ಮಕ್ಕೆ ಯಾವುದೇ ಒಂದು ಲೌಕಿಕ ಕಾರಣ ಅಡ್ಡಿ ಆಗೋದಾದ್ರೆ ಅಧ್ಯಾತ್ಮದ ನಿಷ್ಠೆ ಇಲ್ಲ ಅಂತ ಅರ್ಥ. ನಿಷ್ಠೆ ಇಲ್ಲದವರಿಗೆ ಎಂದು ಶಾಸ್ತ್ರ ಒಲಿಯೋದಿಲ್ಲ, ದೇವರಂತೂ ಎಂದೂ ಒಲಿಯೋದಿಲ್ಲ. ಅದಕ್ಕೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನಲ್ಲಿ ಯಾರು ಅನನ್ಯ ನಿಷ್ಠೆಯನ್ನು ತೋರಿಸ್ತಾರೆ ಅವರನ್ನ ನಾನು ಕೈಬಿಡೋದಿಲ್ಲ ಅಂತ ಹೇಳುತ್ತಾನೆ. ಅಕೇಶನಲ್ಲಿ ನಿಷ್ಠೆ ಇದೆ, ನೋ ನಿಷ್ಠೆ. ಅಕೇಶನಲ್ಲಿ ಸಂಧ್ಯಾ ವಂದನೆ, ನೋ ಸಂಧ್ಯಾ ವಂದನೆ. ಅಕೇಶನ ಪೂಜೆ, ನೋ ಪೂಜಾ. ನಿಜವಾದ ಪೂಜೆ ಮಾಡಿದ್ರೆ ಊಟನೇ ಮಾಡೋದಿಲ್ಲ, ಸಂಧಾನೆ ಮಾಡಿದ್ರೆ ತಿನ್ನೋದಿಲ್ಲ. ಈ ಒಂದು ಭಾವನೆಯನ್ನು ನಿಷ್ಠೆ ದೀಕ್ಷೆ ಅಂತಾರೆ ಹೊರತು ಕ್ಯಾಶುವಲ್ ಮಾಡೋದನ್ನು ಯಾವುದೋ ದೀಕ್ಷೆ ಅಂತ ಕರೆಯೋದಿಲ್ಲ. ಕರಣ ಎಷ್ಟು ತಪ್ಪು ಮಾತಾಡುತ್ತಾನೆ, ದುರ್ಯೋಧನರಿಗೆ ದ್ರೋಹವಾಗುತ್ತೆ, ಅವನೇನು ಬಿಟ್ಟು ಬರೋದಿಲ್ಲ. ಏನು ಮಹಾದೊಡ್ಡವನಿ ಮಧ್ಯೆ ಅವನು ಎಂಥ ಪರಮ ಪಾಪಿ, ಜೊತೆಗೆ ಕಣ್ಣಾರೆ ಕಂಡಿದ್ದಾನೆ. ಏನಪ್ಪ ಯಾರೋ ಹೇಳುತ್ತಾರೆ ಅವನು ಗೊತ್ತಿಲ್ಲ ಅಂತ ಹೇಳೋಗಿಲ್ಲ, ತಾನೇ ಜೊತೆಗಿದ್ದಾನೆ. ಎಷ್ಟು ಅನ್ಯಾಯ ಮಾಡಿದ್ದಾನೆ, ದ್ರೌಪದಿ ವಸ್ತ್ರಾಪರಣೆ ಪ್ರಯತ್ನ ಪಟ್ಟಿದ್ದಾನೆ, ಕೃಷ್ಣನನ್ನ ಜ್ಯೋತಿ ಕೇಳಿ ಅಂತ ಕೇಳುತ್ತಾನೆ, ಇಂತಹ ಪರಮ ತಡೆ ತೋರಿಸಿದ್ದಾನೆ ತುಂಬಿದ ಸಭೆಯೊಳಗೆ. ಇಂಥ ಉನ್ಮತ್ತ ನನ್ನ ಪರಮ ಪಾಪಿಯನ್ನು ಬಿಡೋ ಚಾನ್ಸ್ ಬಂದಿದೆ, ಸಂತೋಷ ಪಡೋದ್ರ ಬದಲು ಅವನು ನಾನು ಬಿಟ್ಟು ಬರೋದಿಲ್ಲ ಅಂತ ಹೇಳೋದಾದ್ರೆ ಇದೆಂಥ ದೀಕ್ಷೆ ಇದು. ಕರ್ಣನ ಪಾತ್ರವನ್ನು ವಿಶ್ಲೇಷಣೆ ಮಾಡತಕ್ಕಂಥ ಭಾಗ ಇದು. ಇವತ್ತು ಕರ್ಣನ ಪಾತ್ರದ ಬಗ್ಗೆ ಎರಡು ಮುಖಗಳು, ಅವನು ಭಾರಿ ಒಳ್ಳೆಯವರು, ಅವರ ಸಮಾನನೇ ಇಲ್ಲ. ಕರ್ಣ ರಸಾಯನ ಮಲ್ಕೆ ಭಾರತಂ ಅಂತ ಕೊಂಡಾಡಿದವರಿದ್ದಾರೆ. ಈ ಮಹಾಭಾರತ ಅಂದ್ರೆ ಕರ್ಣನ ಕಥೆ ಇರುವ ಒಂದು. ಕರ್ಣ ಅಂದ್ರೆ ಭಾರಿ ದೊಡ್ಡವನು, ಎಲ್ಲರೂ ಮೋಸ ಮಾಡಿಬಿಟ್ರು ಪಾಪ.